ஸ்ரீகுருப்பியோ நமஹ. அப்ரமம் பங்கரஹிதம் அஜடம் விமலம் சதா ஆனந்ததீர்த்தமத்லம் வஜேதாபத்ரயாபகம் மித்யா சித்தாந்த துத்வாந்த வித்வம்ஷ்ண சக்ஷுனஹ ஜெய்தீர்த்தாக்கியதனிர்பாசதாம் நோஹுருதம்பரே அர்த்திகல்பித கல்போயம் பிரத்யத்தி கஜகேசரி வியாசதீர்த்த குருபூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹே கிரீபதாஷ்யான் பூஜ்ய ராகவேந்திராய சச்சிதர்மரதாய ச பததாம் கல்பருக்ஷாய நமதாம் காமதேனவே துர்வாதித்வாந்தரவே வைஷ்ணவேந்தீவரேந்தவே ஸ்ரீராகவேந்திர குருவே நமோ அச்சிந்தையாளவே ஆபாதமௌலி பர்யந்தம் குருநாமாக்தம் ஸ்மரே தேன விக்னாஹ பிரஷ்யந்தி சித்தியந்த மனோரதாஹ. ஹரிஹி ஓம் ஸ்ரீ குருப்பியோ நமஹ. நாவு விஷ்ணு சஹஸ்ரநாமத அர்த்தகள அனுசந்தானம் மாட்டா வந்திதீவி. ரிஷி தேவதே சந்தஸ்ஸு ஹேட்பிட்டு ஷுரு மாடோண. ஆசிய ஸ்ரீ விஷ்ணோ திவ்யசஹஸ்ரநாமஸ்தோத்ர மகாமந்திரஸ்ய ஸ்ரீவேதவியாசோ பகவான் ருஷிஹி அனுஷ்டுப் சந்தஹ ஸ்ரீ மகாவிஷ்ணு பரமாத்மா ஸ்ரீமன்னாராயணோ தேவத ஸ்ரீலக்ஷ்மீ நாராயண பிரசாத சித்தியத்தே ஜபே விநியோக. ஓம் நமோ பகவதே வாசுதேவாய. ஓம் விஸ்வஸ்மை நம. ஓம் விஸ்வம் விஷ்ணுர்பஷட்காரோ பூதபவ்யபவத் பிரபு பூதகிருத் பூதபுருத்பாவோ பூதாத்மா பூதபாவன பூதாத்மா பரமாத்மா ச முக்தானாம் பரமாகதி அவ்யப்ருஷசாட்சி க்ஷேத்ரஜ்ஞோக்ஷர ஏவ ச யோகோ யோகவிதாம் நேதா பிரதான புருஷேஸ்வர நாரசிம்ஹோபு ஸ்ரீமான் கேஷவ புருஷோத்தம. நாவு எரடனே ஸ்லோகதல்லி கொனே சப்த அல்லிகே வந்திதீவி. அல்லி க்ஷேத்ரஜ்ஞோக்ஷர ஏவ ச க்ஷேத்ரஜ்ஞ அக்ஷர ஏவ ச. ಸೋ ಅಲ್ಲಿ ನಮಗೆ ಒಂದು ಪ್ರಶ್ನೆ ಕೂಡ ಏವಾಚ ಇವೆಲ್ಲವೂ ಕೂಡ ಇದು ಬಂದಲ್ಲವ ವಿಷ್ಣುದಾಸ ನಾಮದಲ್ಲಿ, ಅವು ಹೆಸರುಗಳಲ್ಲವಲ್ಲ, ಅವು ಯಾಕೆ ಬಂತು ಅಂತ ಹೇಳಿದಾಗ ಅಲ್ಲಲ್ಲಿ ಅದು ಬರೋದಕ್ಕೆ ಏನು ಕಾರಣ ಅನ್ನೋದು ಇಲ್ಲಿ ನೋಡೋಣ. ಕ್ಷೇತ್ರಜ್ಞೋಕ್ಷರ ಏವಚ ಕ್ಷೇತ್ರಜ್ಞ ಅಕ್ಷರ ಏವಚ, ಈ ಏವ ಚಕಾರಗಳು ಯಾಕೆ ಬಂತು ಅನ್ನೋದು ಅಕ್ಷರ ಶಬ್ದದ ಅರ್ಥವನ್ನು ನೋಡೋಣ. ನಾವು ಇಷ್ಟುವರೆಗೂ ನೋಡ್ತಾ ಬಂದಿದ್ದ ಕಾರಣದಿಂದಾಗಿ ಈ ಶಬ್ದಗಳ ಮೇಲೆ ಸ್ವಲ್ಪ ಒಂದು ಫೆಮಿಲಿಯಾರಿಟಿ, ಅಂದರೆ ಈ ಅರ್ಥಗಳನ್ನು ನೋಡುವಾಗ ಹೌದು ಈ ತರಹ ಅರ್ಥಗಳನ್ನು ಮುಂದೆ ನೋಡಿದ್ದೀವಲ್ವಾ ಅಂತ ಅನಿಸುತ್ತೆ. ಸೊ ರಿಪಿಟೇಷನ್ ಇದ್ದಂಗೆ ತೋರುತ್ತೆ, ಯಾಕಂದರೆ ಒಂದೊಂದು ಶಬ್ದಕ್ಕೆ ಅನೇಕ ಅರ್ಥಗಳು ಬರುತ್ತೆ, ಆದ್ದರಿಂದ ಅಲ್ಲೆಲ್ಲಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಯಾಕಂದರೆ ಅವೆಲ್ಲ ಭಗವಂತನ ಗುಣಗಳ ವರ್ಣನೆ, ಅವನ ಗುಣಗಳ ಚಿಂತನೆ ನಾವು ಎಷ್ಟು ಮಟ್ಟಿಗೆ ಮಾಡಲಿಕ್ಕಾಗತ್ತೆ ಅಂದರೆ ನಮಗಿರುವ ಲಿಮಿಟೆಡ್ ಪವರ್ನಲ್ಲೇ ಮಾಡಲಿಕ್ಕಾಗತ್ತೆ. ಆದ್ದರಿಂದ ಇವುಗಳಲ್ಲಿ ಭಗವಂತನ ಅವಿನಾಶಿತ್ವ ಇತ್ಯಾದಿಗಳನ್ನು ಹೇಳುವ ಸಮಾಚಾರಗಳೇ ಜಾಸ್ತಿ ಬರ್ತಾ ಇರುತ್ತೆ. ಆದ್ದರಿಂದ ಆ ಶಬ್ದಗಳ ನಿರ್ವಚನೆ ಹೇಳುವಾಗ ಆ ಗುಣಗಳು ಆ ಹೆಸರಿಗೆ ಸಂಬಂಧಪಟ್ಟಂತಹ ಆ ಗುಣ ಕ್ರಿಯಾ ರೂಪ ಅನುಸಂಧಾನ ಯಾವುದಿದೋ ಅವು ಮುಂದೆ ಬಂದಂತೆ ತೋರುತ್ತೆ. ತೋರುವುದು ಮಾತ್ರವಲ್ಲ ನಿಜವಾ ಕೂಡ ಆ ಅರ್ಥಗಳಂದರೆ ಕೆಲವು ಅರ್ಥಗಳಲ್ಲಿ ಎರಡು ಶಬ್ದಗಳು ಒಂದೇ ಅರ್ಥವನ್ನು ಹೇಳಬಹುದು. ಆದ್ದರಿಂದ ಈ ಶಬ್ದಗಳಲ್ಲಿ ಅನೇಕ ರೂಪಗಳ ಚಿಂತನೆ ಅರ್ಥಗಳ ಚಿಂತನೆ ಬರುತ್ತೆ. ಈ ಅಕ್ಷರ ಅನ್ನುವುದು ನಿಮಗೆ ಬಹಳ ಪರಿಚಯವಾಗಿರುವಂಥದ್ದು, ಯಾಕಂದರೆ ಭಗವದ್ಗೀತೆಯಲ್ಲಿ ಬರುತ್ತೆ ಕ್ಷರಶ್ಚಾಕ್ಷರೇವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷ ಉಚ್ಯತೆ ಅಂತ ಹೇಳಿದಂತೆ ಅಲ್ಲಿ ಕ್ಷರ ಅಕ್ಷರ ಅನ್ನುವ ಶಬ್ದಗಳು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಕೂಟಸ್ಥಳ ಲಕ್ಷ್ಮೀದೇವು ಅಕ್ಷರ ಶಬ್ದ ಪ್ರಯೋಗ ಮಾಡಿದ್ದಾರೆ, ಭಗವಂತನಿಗೂ ಅಕ್ಷರ ಶಬ್ದ. ಈ ಅಕ್ಷರ ಶಬ್ದ ಏನು, ಹೇಗೆ ಬಂತು ಅನ್ನೋದನ್ನು ನೋಡೋಣ. ಕ್ಷರ ಅಂದರೆ ಕ್ಷರತ್ವ ನಾಶತ್ವ, ಕ್ಷರವಾಯಿತು ನಾಶವಾಯಿತು ಅನ್ನೋದಕ್ಕೆ ಕ್ಷರ ಅನ್ನುವ ಶಬ್ದ, ಕ್ಷೀಣವಾಗುವುದು ನಾಶವಾಗುವುದು ಕ್ಷರವಾಗುವುದು ಅನ್ನುವ ಅರ್ಥ. ಆದ್ದರಿಂದ ಈ ಅಕ್ಷರ ಅಂದರೆ ನಾಶವಿಲ್ಲದ್ದು. ಈಗ ವರ್ಣಗಳಿಗೂ ಅಕ್ಷರ ಅಂತ ಕರಿತೀವಿ, ಯಾಕಂದರೆ ವರ್ಣಗಳು ನಿತ್ಯವೇ, ಅವುಗಳಿಗೂ ನಾಶವಿಲ್ಲ. ಯಾವುದೇ ಒಂದು ಅಕ್ಷರ ತಗೊಂಡರೆ ಆ ಲಿಪಿ ಅನ್ನೋದು ಬರುತ್ತೆ ಹೋಗುತ್ತೆ ಏನೋ ಆಗ್ಬೋದು, ಆದರೆ ಆ ಅಕ್ಷರ ಆ ಧ್ವನಿ ಆತ್ಮಕವಾದಂಥ ಅಕ್ಷರ ಯಾವುದಿದೋ ಅದು ನಾಶವಿಲ್ಲದ್ದು. ಯಾಕಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆ ಅಕ್ಷರಗಳ ಧ್ವನಿಗಳು ರೂಪಗಳವು ಇದ್ದೇ ಇರುತ್ತೆ. ಆದ್ದರಿಂದ ಅಕ್ಷರ ಅಂತ ಕರೆಯುವುದಕ್ಕೆ ಕಾರಣ ಆ ವರ್ಣಗಳಿಗೂ ನಾಶವಿಲ್ಲ ಅನ್ನೋದಕ್ಕೆ. ಅಂದರೆ ಕ್ಷರ ಅಂದರೆ ನಾಶ ಅನ್ನೋದು, ಅಕ್ಷರ ಅಂದರೆ ನಾಶವಿಲ್ಲದಿರುವುದು. ನಾವು ಇಲ್ಲಿ ಭಗವಂತನ ವಿಷಯದಲ್ಲಿ ನಾವು ಒಂದು ಮುಂದೆ ನೋಡಿದ್ದೀವಿ, ಗೀತೆಯಲ್ಲಿ ಬರುವಂತಹ ವಿಷಯ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ನಾಲ್ಕು ವಿಧವಾದ ನಾಶಗಳಿದೆ ಅಂತ ನಾವು ಇದನ್ನು ಮುಂದೆ ನೋಡಿದ್ದೀವಿ. ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿರ ಪೂರ್ಣತ, ನಾಶಶ್ಚತುರ್ವಿಧ ಪ್ರೋಕ್ತ, ತದ್ ಅಭಾವೋ ಹರೇ ಸದಾ, ತದ್ ಅನ್ಯೇಷಾಂ ತು ಸರ್ವೇಷಾಂ ನಾಶಃ ಕೇಚಿತ್ ಭವಂತಿ ಹಿ. ಈ ನಾಲ್ಕು ವಿಧವಾದ ನಾಶಗಳು ಏನು ಅಂತ ಹೇಳಿದರೆ, ಅನಿತ್ಯತ್ವ, ನಿತ್ಯವಾಗಿಲ್ಲದೇ ಇರುವುದು, ನಾನ್ ಎಟರ್ನ್ಯಾಲಿಟಿ ಅಂತೀವಲ್ಲ, ಅನಿತ್ಯತ್ವ, ದೇಹ ಹಾನಿ. ಒಂದು ದೇಹ ಬರುವುದು, ಆ ದೇಹ ಹೋಗುವುದು. ಸೊ ದೇಹ ಹೋಗುವುದು ದೇಹ ಹಾನಿ ಅಂದರೆ ಸ್ವರೂಪ ನಾಶವಲ್ಲ, ದೇಹ ಹಾನಿ. ಅನಿತ್ಯತ್ವ ಅನ್ನೋದು ಸ್ವರೂಪ ನಾಶ ಹೇಳುತ್ತೆ, ದೇಹ ಹಾನಿ ನಮಗೆ ಬಂದಿರುವ ದೇಹ ನಾಶವಾಗುವುದನ್ನು ಹೇಳುತ್ತೆ. ಅದೇ ವಿಧವಾಗಿ ದುಃಖ ಪ್ರಾಪ್ತಿ, ದುಃಖ ಬರುವುದು, ಇದು ನಾಶವನ್ನು ಹೇಳುತ್ತೆ. ಅಪೂರ್ಣತ, ಅಪೂರ್ಣತ ಹೇಗೆ ನಾಶ ಅನ್ನೋದು ನಾವು ಮುಂದೆ ನೋಡಿದ್ದೀವಿ. ಲಕ್ಷ್ಮೀದೇವಿಗೆ ಈ ಒಂದೇ ಇದೆ, ಅಪೂರ್ಣತ ಅನ್ನುವ ಒಂದು ನಾಶ ಮಾತ್ರ ಲಕ್ಷ್ಮೀದೇವಿಗಿದೆ, ಆ ರೂಪವಾದದ್ದು. ಅನಿತ್ಯತ್ವ ಅನ್ನುವುದು ಆ ವಿಧ ನಾಶ ಲಕ್ಷ್ಮಿಗೆ ಇಲ್ಲ, ದೇಹ ಹಾನಿಯೂ ಲಕ್ಷ್ಮಿಗೆ ಇಲ್ಲ, ದುಃಖ ಪ್ರಾಪ್ತಿಯೂ ಇಲ್ಲ, ನಿತ್ಯ ಮುಕ್ತಳಾಗಿರುವ ಕಾರಣದಿಂದ ಯಾವತ್ತೂ ಇಲ್ಲ. ಮಿಕ್ಕ ಜೀವರಾಶಿಗಳು ತಗೊಂಡ್ರೆ ಆ ಮಿಕ್ಕ ಜೀವರಾಶಿಗಳಿಗೆ ಅನಿತ್ಯತ್ವ ಅನ್ನುವ ನಾಶ ಇಲ್ಲ, ಯಾಕಂದ್ರೆ ಎಲ್ಲ ಜೀವರು ನಿತ್ಯ. ಆದ್ದರಿಂದ ಎಲ್ಲ ಜೀವರಿಗೂ ನಿತ್ಯತ್ವ ಇದೆ, ಆದ್ದರಿಂದ ಅನಿತ್ಯತ್ವ ರೂಪವಾದ ನಾಶವಿಲ್ಲದೇ ಇರುವಂಥದ್ದು ಎಲ್ಲ ಜೀವರು. ಅದೇ ವಿಧವಾಗಿ ಆ ಒಂದೇ ಇಲ್ಲ ಹೊರತು ದೇಹ ಹಾನಿ ದುಃಖ ಪ್ರಾಪ್ತಿ ಅನ್ನೋದು ಎಲ್ಲರಿಗೂ, ಅಂದರೆ ಸಂಸಾರದಲ್ಲಿರುವವ್ರಿಗೆಲ್ಲರಿಗೂ ಇದೆ. ಮೋಕ್ಷಕ್ಕೆ ಹೋದ ಮೇಲೆ ದೇಹ ಹಾನಿ ದುಃಖ ಪ್ರಾಪ್ತಿ ಇಲ್ಲದೇ ಇರಬಹುದು, ಅದೇ ಇಲ್ಲದೇ ಇರಬಹುದಲ್ಲ, ಇಲ್ಲವೂ ಕೂಡ. ದೇಹ ಹಾನಿ ದುಃಖ ಪ್ರಾಪ್ತಿ ಅನ್ನುವುದು ಮೋಕ್ಷದಲ್ಲಿ ಆ ಎರಡು ನಾಶಗಳು ಇಲ್ಲ, ಆದರೆ ಅವರಿಗೆ ಸಂಸಾರಾವಸ್ಥೆಯಲ್ಲಿ ಇದೆ. ಏನು? ದೇಹ ಹಾನಿ ದುಃಖ ಪ್ರಾಪ್ತಿ ಸಂಸಾರದಲ್ಲಿ ಇರುವ ಎಲ್ಲ ಜೀವರಾಶಿಗಳಿಗಿದೆ. ಆದ್ದರಿಂದ ಈ ವಿಧವಾಗಿ ಮೂರು ವಿಧವಾದ ನಾಶಗಳು ನಮಗೆ ಇದೆ. ಯಾವುದು? ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ ಅನ್ನುವ ಮೂರು ವಿಧವಾದ ನಾಶಗಳಿವೆ. ಅನಿತ್ಯತ್ವ ಅನ್ನುವ ಒಂದು ನಾಶ ಮಾತ್ರ ಇಲ್ಲ ಜೀವರಿಗೆ. ಜಡಪದಾರ್ಥಗಳಿಗೆ ತಗೊಂಡ್ರೆ, ಜಡಪದಾರ್ಥಗಳಿಗೆ ಅದುಗಳಿಗೆ ಸ್ವರೂಪ ಒಂದು ಮಡಿಕೆ ಇರುತ್ತೆ, ಮಡುಕಕ್ಕೆ ಅನಿತ್ಯತ್ವ ಅನ್ನುವುದು ಇದೆ, ಯಾಕಂದ್ರೆ ನಿತ್ಯವಲ್ಲ ಮಡಿಕೆ. ಒಂದು ಮಡಿಕೆ ಪಾಟ್ ತಗೊಂಡ್ರೆ ಇಟ್ಸ್ ನಾಟ್ ಎಟರ್ನಲ್, ಆದರೆ ಅದಕ್ಕೆ ದೇಹ ಹಾನಿ ಅನ್ನೋದಿಲ್ಲ, ಯಾಕಂದ್ರೆ ಮಡಿಕೆಗೆ ದೇಹ ಬರೋದಿಲ್ಲ, ಅದೇ ಅನಿತ್ಯತ್ವ ಅನ್ನೋದಿದೆ. ದುಃಖ ಪ್ರಾಪ್ತಿ ಇಲ್ಲ ಜಡಪದಾರ್ಥಗಳಿಗೆ, ದುಃಖ ಪ್ರಾಪ್ತಿ ಇಲ್ಲ. ಆದ್ದರಿಂದ ಜಡಪದಾರ್ಥಗಳಿಗೆ ದೇಹ ಹಾನಿ ದುಃಖ ಪ್ರಾಪ್ತಿ ಇಲ್ಲ ಅಷ್ಟೇ ಹೊರತು, ಆದರೆ ಅನಿತ್ಯತ್ವ ಇದೆ, ಅಪೂರ್ಣತೆ ಇದೆ. ಜಡಪದಾರ್ಥಗಳಿಗೆ ಎರಡು ವಿಧವಾದ ನಾಶಗಳು, ಅನಿತ್ಯತ್ವ ಅನ್ನುವ ಒಂದು ನಾಶ, ಅಪೂರ್ಣತೆ ಅನ್ನುವ ಇನ್ನೊಂದು ನಾಶ, ಎರಡು ವಿಧವಾದ ನಾಶಗಳು. ಲಕ್ಷ್ಮಿಗೆ ಅಪೂರ್ಣತ ಅನ್ನುವ ಒಂದೇ ನಾಶ, ಜಡಪದಾರ್ಥಗಳಿಗೆ ಅನಿತ್ಯತ್ವ ಅಪೂರ್ಣತ ಅನ್ನುವ ಎರಡು ವಿಧವಾದ ನಾಶ, ಜೀವರಿಗೆ ದೇಹ ಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ಅನ್ನುವ ಮೂರು ವಿಧವಾದ ನಾಶ, ಭಗವಂತ ಒಬ್ಬನಿಗೆ ಯಾವ ನಾಶವೂ ಇಲ್ಲ, ನಾಲ್ಕು ವಿಧವಾದ ನಾಶವೂ ಇಲ್ಲ. ಆದ್ದರಿಂದ ಅಕ್ಷರ ಶಬ್ದ ಅವನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ, ಮಿಕ್ಕವರಿಗೆ ಲಿಮಿಟೆಡ್ ಆಗಿ ಅನ್ವಯವಾಗುತ್ತೆ. ಯಾವ ವಿಧವಾಗಿ ಲಿಮಿಟೆಡ್? ಅವರಿಗೆ ಅಕ್ಷರತ್ವ ಅಂದರೆ ನಾಶವಿಲ್ಲ, ಸ್ವರೂಪ ನಾಶವಿಲ್ಲ ಅಂತ ಮಾತ್ರ ತಗೊಂಡರೆ, ಇಫ್ ಯು ಟೇಕ್ ಓನ್ಲಿ ದ ಫಸ್ಟ್ ಪಾರ್ಟ್, ಅನಿತ್ಯತ್ವ ದೇಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ, ಎಲ್ಲಿ ಅನಿತ್ಯತ್ವ ಅನ್ನೋದು ಒಂದೇ ತಗೊಂಡರೆ, ಆವಾಗ ಆ ವಿಧವಾದ ನಾಶವಿಲ್ಲದೆ ಇರುವಂಥದ್ದು ಅನೇಕ ವಸ್ತುಗಳಿವೆ ಜೀವನದಲ್ಲೆಲ್ಲರೂ ಕೂಡ ಅಕ್ಷರ ಆ ರೂಪದಲ್ಲಿ. ಆದರೆ ಕ್ಷರತ್ವ ಅಂತ ನಾವು ಡೆಫಿನೇಷನ್ ಕೊಡುವಾಗ ದೇಹಹಾನಿಯನ್ನು ತಗೊಳ್ತೀವಿ. ಆದ್ದರಿಂದ ಜೀವರು ಕ್ಷರರು, ಯಾಕಂದರೆ ದೇಹ ನಾಶವಿದೆ, ಆದ್ದರಿಂದ ಜೀವರೆಲ್ಲರೂ ಕೂಡ ಕ್ಷರಜೀವಿಗಳು. ಆದರೆ ನಿಜವಾಗಿ ನೋಡಿದರೆ ಜಡ ಪ್ರಕೃತಿ, ಅದಕ್ಕೆ ಚೇತನ ಪ್ರಕೃತಿ ಆದ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಚೇತನ ಪ್ರಕೃತಿ ಅಂತ ಕರಿತೀವಿ. ಜಡ ಪ್ರಕೃತಿ ಅಂತ ಹೇಳಿದರೆ ಎರಡು ವಿಧವಾದ ಜಡ ಪ್ರಕೃತಿ, ಒಂದು ಮೂಲ ಪ್ರಕೃತಿ, ಇನ್ನೊಂದು ಇಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರಕೃತಿ, ವಿಕಾರ ಉಳ್ಳ ಪ್ರಕೃತಿ, ವಿಕಾರವಿಲ್ಲದ ಪ್ರಕೃತಿ. ಆದರೆ ಇವುಗಳು ಕೂಡ ಜಡ ಪ್ರಕೃತಿಗೆ ಕೂಡ ಅವು ಕೂಡ ಅಕ್ಷರ ಅಂತ ಶಬ್ದ ವಾಚ್ಯವಾಗಿದೆ. ಯಾಕಂದರೆ ಈ ಬ್ರಹ್ಮಾಂಡ ಎಲ್ಲ ಕೂಡ ಸೃಷ್ಟಿ ಮಾಡ್ತಾರೆ ಹೋಗುತ್ತೆ, ಆದರೆ ಪ್ರವಾಹತಃ ಅನಾದಿಯಾಗಿದೆ, ಆದ್ದರಿಂದ ಸೂಕ್ಷ್ಮ ರೂಪದಲ್ಲಿ ಅದು ಯಾವಾಗಲೂ ಇರುತ್ತೆ, ಮೂಲ ಪ್ರಕೃತಿಯಂತೂ ಯಾವಾಗಲೂ ಇದ್ದೇ ಇರುತ್ತೆ. ಆದ್ದರಿಂದ ಜಡ ಪ್ರಕೃತಿ ಅದು ನಿತ್ಯವಾಗಿದೆ, ಅದು ಅಕ್ಷರ ಅನ್ನುವ ಶಬ್ದದಿಂದ ವಾಚ್ಯವಾಗಿದೆ. ಲಕ್ಷ್ಮೀದೇವಿ ಕೂಡ ನಾವು ಕೂಟಸ್ಥೋಕ್ಷರ ಉಚ್ಚತೆ ಅಂಥೇಳಿ ಕೂಟಸ್ಥ ಅಂತ ಕರೆಯಬಡುವ ಏಕರೀತಿಯಲ್ಲಿರುವ ಯಾವ ವಿಕಾರವಿಲ್ಲದೆ ಇರುವಂತಹ ಆ ಲಕ್ಷ್ಮೀದೇವಿ ಕೂಡ ಅಕ್ಷರ ಶಬ್ದ ವಾಚ್ಯಳಾಗಿದ್ದಾಳೆ. ಆದ್ದರಿಂದ ಲಕ್ಷ್ಮಿಯು ಚೇತನ ಪ್ರಕೃತಿ, ಜಡ ಪ್ರಕೃತಿ ಎರಡು ಕೂಡ ಅಕ್ಷರ ಶಬ್ದದಿಂದ ವಾಚ್ಯವಾಗಿದೆ. ಆದರೆ ಪರಮಾತ್ಮನು ಅಕ್ಷರ ಶಬ್ದದಿಂದ ವಾಚ್ಯನಾಗಿದ್ದಾನೆ, ಆದರೆ ಈ ಅಕ್ಷರಕ್ಕೂ ಆ ಅಕ್ಷರಕ್ಕೂ ಏನಾದರೂ ವ್ಯತ್ಯಾಸ ಇದೆ ಅಂದರೆ ವ್ಯತ್ಯಾಸ ಇದೆ. ಅದಕ್ಕೆ ಯಾವ ವ್ಯವಹಾರ ಅಂದರೆ ಫರ್ದರ್ ಕ್ವಾಲಿಫಿಕೇಶನ್, ಅಕ್ಷರಕ್ಕೆ ಇನ್ನೊಂದು ಕ್ವಾಲಿಫೈಯರ್ ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಹೇಳಬಹುದಾ ಅಂದರೆ ಹೇಳಬಹುದು. ಇದರ ವಿಸ್ತಾರ ನಮಗೆ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಅಥರ್ವಣ ಉಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅಪರಂ ತ್ವಕ್ಷರಂ ಯಾ ಸಾ ಪ್ರಕೃತಿರ್ ಜಡರೂಪಿತ ಅಂಥೇಳಿ, ಪ್ರಕೃತಿ ಜಡರೂಪಿಕ, ಅಕ್ಷರಂ ಪರಮಂ ಶ್ರೀಸ್ತು ಪರತ ಪರಮಾಕ್ಷರಂ ವಾಸುದೇವ ಪರಾನಂದ ಇತಿ ತ್ರಿವಿಧಮ ಅಕ್ಷರಂ ಅಂಥೇಳಿ ಮೂರು ವಿಧವಾದ ಅಕ್ಷರಗಳು. ಜಡ ಪ್ರಕೃತಿಯೂ ಅಕ್ಷರ, ಜಡ ಪ್ರಕೃತಿ ಜೊತೆಯಲ್ಲಿ ವರ್ಣನೆಗಳು ಕೂಡ ಅದರಲ್ಲೇ ಸೇರಿಸ್ಬೋದು, ಅದೇ ಕ್ಯಾಟಗರಿ. ಇವೆಲ್ಲವೂ ಕೂಡ ಅಕ್ಷರ. ಅವುಗಳಿಗೆ ಅಪರಾಕ್ಷರ ಅಂದರೆ ಪರವಲ್ಲ, ಪರ ಅಂದರೆ ಶ್ರೇಷ್ಠ. ಅಪರಾಕ್ಷರಗಳು ಅಂದರೆ ಪೂರ್ಣತ್ವವಿಲ್ಲದೇ ಇರುವಂತಹ ಅಪರವಾದ, ಅಂದರೆ ಪರನಾದ ಪರಮಾತ್ಮನಿಗಿಂತ ಬೇರೆಯಾದಂತಹ ಅಪರವಾದಂತಹ ಅಕ್ಷರ, ಅದು ಅಪರಾಕ್ಷರಗಳಾಗಿವೆ. ಜಡ ಪ್ರಕೃತಿ ಅನ್ನುವುದು ಅಕ್ಷರಗಳು, ವರ್ಣಗಳು, ಇವು ಅಪರಾಕ್ಷರಗಳು. ಚೇತನ ಪ್ರಕೃತಿ ಲಕ್ಷ್ಮೀದೇವಿ, ಅವಳು ಪರಮಾಕ್ಷರ. ಪರಮಾಕ್ಷರ ಅಂದರೆ ಏನು? ಪರಮಾಕ್ಷರ ಅಂದರೆ ಅಪರರಲ್ಲ, ಅಂದರೆ ಜಡ ಪ್ರಕೃತಿಗಿಂತಲೂ ಶ್ರೇಷ್ಠಳಾದವಳು. ಪರಮ ಅಂತ ಶಬ್ದವಾಚ್ಯ ಲಕ್ಷ್ಮೀದೇವಿ ಪರಮ. ಯಾಕೆ ಪರಮ? ಅವಳು ಜಡ ಪ್ರಕೃತಿಗಿಂತ ಶ್ರೇಷ್ಠ, ಆದ್ದರಿಂದ ಪರಮ. ಪರಮ ಅಕ್ಷರ ಲಕ್ಷ್ಮೀದೇವಿ ಅಂದರೆ ಲಕ್ಷ್ಮೀದೇವಿಗೆ, ಚೇತನ ಪ್ರಕೃತಿಗೆ ಅವಳಿಗೆ ಅವ್ಯಯ ಅಂತಲೂ ಕರಿತೀವಿ. ಅಂತಹ ಲಕ್ಷ್ಮೀದೇವಿ ಪರಮಾಕ್ಷರಳಾಗಿದ್ದಾಳೆ. ಭಗವಂತನಿಗೆ ಅವನು ಅಕ್ಷರ. ಅವನೆಂತಹ ಅಕ್ಷರ ಅಂದರೆ ಪರತಃ ಪರಮಾಕ್ಷರ. ಪರತಃ ಪರಮಾಕ್ಷರ ಅಂದರೆ ಲಕ್ಷ್ಮಿಕ್ಕಿಂತಲೂ ಶ್ರೇಷ್ಠನಾಗಿರುವಂತಹ ಪರಮಾಕ್ಷರನು ಪರತಃ ಪರಮಾಕ್ಷರ. ಆದ್ದರಿಂದ ಮೂರು ವಿಧವಾದ ಅಕ್ಷರಗಳಲ್ಲಿ ಜಡ ಪ್ರಕೃತಿ ವರ್ಣಗಳು ಇವು ಅಪರಾಕ್ಷರ ಅಂತ ಕರೆಯಲ್ಪಟ್ಟವಾಗಿದೆ. ಲಕ್ಷ್ಮೀದೇವಿ ಪರಮಾಕ್ಷರ ಅಂತ ಕರೆಯಲ್ಪಟ್ಟವಳಾಗಿದ್ದಾಳೆ. ಪರಮಾತ್ಮ ಪರತಃ ಪರಮಾಕ್ಷರ ಅಂತ ಈ ವಿಧವಾಗಿ ಮೂರು ವಿಧವಾದ ಅಕ್ಷರಗಳಿವೆ ಅಂತ ಹೇಳಿ ನಾವು ತಿಳ್ಕೋಬೇಕು. ಸೊ ಇವೆಲ್ಲವೂ ಕೂಡ ನಿತ್ಯ, ನಿತ್ಯ ವಸ್ತುಗಳು. ಯಾಕಂದರೆ ಜೀವ ನಿತ್ಯ, ಜಡ ಪ್ರಕೃತಿ ನಿತ್ಯ, ಕಾಲವೂ ನಿತ್ಯ, ಚೇತನ ಪ್ರಕೃತಿ ಲಕ್ಷ್ಮಿಯೂ ನಿತ್ಯ, ಎಲ್ಲವೂ ನಿತ್ಯ, ಭಗವಂತನೂ ನಿತ್ಯ. ಆದರೆ ಅವನಿಗೂ ಮಿಕ್ಕ ನಿತ್ಯ ವಸ್ತುಗಳಿಗೆ ವ್ಯತ್ಯಾಸ ಏನು ಅಂತ ಹೇಳಿದರೆ ಮಿಕ್ಕವೆಲ್ಲವೂ ಕೂಡ ಸ್ವತಂತ್ರವಲ್ಲ, ಅಸ್ವತಂತ್ರಗಳು. ಆದ್ದರಿಂದ ಭಗವಂತನಿಗೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತೇಳಿ ಕಾಟಕ ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಭಗವಂತ ನಿತ್ಯವಾದ ವಸ್ತುಗಳಲ್ಲಿ ನಿತ್ಯ ಅಂದರೆ ಏನು? ನಿತ್ಯವಾದ ವಸ್ತುಗಳಿಗೆ ನಿತ್ಯತ್ವವನ್ನು ಕೊಡುವವನವನೇ. ಯಾವುದು ಯಾವುದು ನಿತ್ಯ ವಸ್ತುಗಳು ಪ್ರಪಂಚದಲ್ಲಿ ಇದೆಯೋ, ಕಾಲ ನಾವು ನೋಡಿದಂತೆ ನಿತ್ಯವಾದ ವಸ್ತುಗಳು ಕಾಲ, ಜೀವ, ಜಡ, ಪ್ರಕೃತಿ, ಸ್ವಭಾವ ಇವೆಲ್ಲವೂ ಕೂಡ ನಿತ್ಯ ವಸ್ತುಗಳಾಗಿವೆ ಭಾಗವತದಲ್ಲಿ ಬರುವ ವಚನ. ಆ ವಿಧವಾಗಿ ಎಲ್ಲ ನಿತ್ಯ ವಸ್ತುಗಳಲ್ಲಿಯೂ ಕೂಡ ಅವುಗಳಲ್ಲಿ ಭಗವಂತ ನಿಂತು ಅವುಗಳಿಗೆ ನಿತ್ಯತ್ವವನ್ನು ಕೊಡ್ತಾನೆ. ಆದ್ದರಿಂದ ಅವನು ನಿತ್ಯದಲ್ಲಿ ನಿತ್ಯ ಅಂದರೆ ನಿತ್ಯಗಳಲ್ಲಿ ನಿತ್ಯನಾಗಿ ಅವುಗಳ ಅಂತರ್ಗತನಾಗಿರುವ ನಿತ್ಯ ಅಂತ ಒಂದು, ನಿತ್ಯಗಳಲ್ಲೆಲ್ಲದರಲ್ಲಿಯೂ ಅತಿ ಮುಖ್ಯವಾದ ನಿತ್ಯ ಅಂತ ಒಂದು, ನಿತ್ಯೋ ನಿತ್ಯಾನಾಂ ಅನ್ನುವುದಕ್ಕೆ ನಿತ್ಯಗಳ ಒಳಗಿರುವ ನಿತ್ಯ, ನಿತ್ಯಗಳೆಲ್ಲದರಲ್ಲಿಯೂ ಅತಿ ಮುಖ್ಯನಾದ ನಿತ್ಯ. ಈ ವಿಧವಾಗಿ ನಿತ್ಯ ಶಬ್ದವಾಚಿನಾಗಿದ್ದಾನೆ ನಿತ್ಯೋ ನಿತ್ಯಾನಾಂ. ಆದ್ದರಿಂದ ಅವನು ಅಷ್ಟೇ ಅಲ್ಲದೆ ಆ ನಿತ್ಯ ವಸ್ತುಗಳಿಗೆ ನಿತ್ಯತ್ವವನ್ನು ಕೊಡದು ಹೋಗುವವನೇ ಆಗಿದ್ದಾನೆ. ಆದ್ದರಿಂದ ಅವನಿಗೆ ನಿತ್ಯೋ ನಿತ್ಯಾನಾಂ ಅಂತ ಕರೆಯುವುದು. ಅದೇ ವಿಧವಾಗಿ ಗೀತೆಯಲ್ಲಿ ಕೂಡ ಬರುವಂತಹದ್ದು ಅವಿನಾಶಿತ ತದ್ವಿಧಿ ಏನ ಸರ್ವಮಿದಂ ತತಂ ಅಂತ ಬರುತ್ತೆ. ಈ ಭಗವಂತನಿಗೆ ಹೇಳುವಾಗ ಅವಿನಾಶಿತ್ತು ಅಂತ ಪ್ರಯೋಗ ಮಾಡಿದ್ದಾರೆ. ನಾವು ಅವಿನಾಶಿಗಳೇ, ಅವನು ಅವಿನಾಶಿಯೇ. ನಾವು ಸ್ವರೂಪತಃ ಮಾತ್ರ ಅವಿನಾಶಿಗಳು, ಅಷ್ಟು ಮಾತ್ರ ಅವಿನಾಶಿತ್ತು ನಮಗೆ. ಆದರೆ ಭಗವಂತ ಎಲ್ಲ ವಿಧವಾಗಿ ಅವಿನಾಶ. ಆದ್ದರಿಂದ ತೂಕಾರವನ್ನು ಹಾಕ್ತಾರೆ. ತೂಕಾರ ಅಂತ ಹೇಳಿದರೆ ಅವಧಾರಣ, ತೂ ಎ ವಾಯು ಅವಧಾರಣ ಹೇಳಿರುತ್ತೆ. ಆದ್ದರಿಂದ ತೂಕಾರವನ್ನು ಹಾಕಿದ್ದಾರೆ, ಅವಿನಾಶಿ ತೂ ತದ್ವಿಧಿ ಅಂತ ಹೇಳುವುದರ ಮೂಲಕವಾಗಿ ಅವನಲ್ಲಿರುವ ಅವಿನಾಶಿತ್ವ ಮಿಕ್ಕವರಲ್ಲಿರುವ ಅವಿನಾಶಿತ್ವಕ್ಕಿಂತಲೂ ವಿಲಕ್ಷಣವಾಗಿದೆ, ವಿಭಿನ್ನವಾಗಿದೆ ಅಂಥೇಳಿ. ಯದ್ಯಪಿ ನಿತ್ಯತ್ವ ಜೀವಸ್ಯಾಪಿ ಅಸ್ತಿ ತಥಾಪಿ ಸರ್ವಪ್ರಕಾರೇಣ ಅವಿನಾಶಿತ್ವ ವಿಷ್ಣು ಏವ ಇತಿ ತು ಶಬ್ದ, ವಿಷ್ಣುವಿಗೆ ಮಾತ್ರ ಇದೆ ತುಕಾರ ಏವಕಾರವನ್ನು ಹೇಳುತ್ತೆ. ಅದೇ ಶಬ್ದವನ್ನು ಇಲ್ಲಿ ಕೂಡ ಬಳಸಿದ್ದಾರೆ. ಕ್ಷೇತ್ರಜ್ಞೋಕ್ಷರ ಏವಚ ಅಂತ ಹೇಳುವಾಗ ಏವ ಅಂದರೆ ಅವನೊಬ್ಬನೇ ನಿತ್ಯ ಅಂತಲ್ಲ, ಅವನೊಬ್ಬನೇ ಪ್ರಧಾನನಾದ ನಿತ್ಯ, ಅತಿ ಮುಖ್ಯವಾದ ನಿತ್ಯ ಅವನೊಬ್ಬನೇ. ಮಿಕ್ಕವರೆಲ್ಲರೂ ಕೂಡ ನಿತ್ಯರು ಆಗಿರಬಹುದು, ಅವರು ಅಮುಖ್ಯ ನಿತ್ಯರು. ಭಗವಂತ ಒಬ್ಬನೇ ಮುಖ್ಯವಾದ ನಿತ್ಯ ಆಗಿದ್ದಾನೆ ಅನ್ನುವುದಕ್ಕಾಗಿ ಏವ ಚಕಾರವನ್ನು ಹಾಕಿದ್ದಾರೆ. ಈ ವಿಧವಾಗಿ ಏವ ಚಕಾರವನ್ನು ಪ್ರಯೋಗ ಮಾಡುವುದು ಕ್ಷೇತ್ರಜ್ಞ ಆಗಲಿ, ಅಕ್ಷರ ಶಬ್ದ ಆಗಲಿ, ಇನ್ನು ಮಿಕ್ಕ ಶಬ್ದಗಳೇ ಆಗಲಿ, ಕ್ಷೇತ್ರಜ್ಞೋಕ್ಷರ ಏವಚ, ಈ ಎಲ್ಲ ವಿಧವಾದ ಶಬ್ದಗಳು ಕೂಡ ಭಗವಂತನಿಗೆ ಮುಖ್ಯವಾಗಿ ಸೇರಿದೆ ಅಂತ ಸ್ಪಷ್ಟೀಕರಣ ಕೊಡುವುದಕ್ಕಾಗಿ ಸಾಮೀಪ್ಯೇಚ ಪ್ರಧಾನೇಚ ಏವ ಶಬ್ದೋ ಅವಧಾರಣೆ ಅನ್ನುವ ಶಬ್ದ ನಿರ್ಣಯದ ಭಾಗವತ ತಾತ್ಪರ್ಯದ ಆಚಾರ್ಯ ಹೇಳುವಂತಹದ್ದು. ಸಮೀಪದಲ್ಲಿ ಇರುವಾಗ ಯಾವ್ದಾವುದು ಹತ್ತಿರ, ನಮ್ಗೆ ಎಲ್ಲದಕ್ಕಿಂತ ಹತ್ತಿರ ಇರುವವನು ಭಗವಂತ. ದೂರಾದ್ ದೂರತರಂ ಎತ್ತು ತದೇವಾಂತಿಕಮಂತಿಕ ಅಂತೇಳಿ ಎಲ್ಲದಕ್ಕಿಂತ ಹತ್ತಿರ ಇದ್ದಾನೆ, ಅತಿ ಸಮೀಪನಾದವನು, ಅತಿ ಪ್ರಧಾನನಾದವನು. ಆದ್ದರಿಂದ ಈ ಏವ ಶಬ್ದ ಅವನಿಗೆ ಅನ್ವಯವಾಗುವಂತಹದ್ದಾಗಿದೆ. ಈ ವಿಧವಾಗಿ ಭಗವಂತ ಏವ ಚ ಅವನೇ ಅತಿ ಮುಖ್ಯವಾಗಿ ಅಕ್ಷರ ಶಬ್ದ ವಾಚ್ಯನಾಗಿದ್ದಾನೆ. ಆದ್ದರಿಂದ ಏವ ಚ ಅನ್ನುವ ಶಬ್ದ ಈ ಅಕ್ಷರ ಶಬ್ದದ ಆದ ಮೇಲೆ ಹಾಕಿರುವುದು ಒಂದು ವಿಶೇಷವಾದ ಕಾರಣ ಅದಕ್ಕಾಗಿದೆ. ಅದೇ ವಿಧವಾಗಿರುವ ಗೌಣ ಮುಖ್ಯಯೋಹೋ ಮುಖ್ಯ ಏವ ಕಾರ್ಯ ಸಂಪ್ರತ್ಯಯ ಅಂತ ಇನ್ನೊಂದು ಸೂತ್ರ ಇಲ್ಲಿ ಹೇಳ್ತಾರೆ. ಅಂದರೆ ಗೌಣ ಮುಖ್ಯ, ಏನು ಈ ಶಬ್ದಗಳು ಗೌಣ ಅಂದ್ರೇನು ಮುಖ್ಯ ಅಂತ. ಗೌಣ ಅಂದರೆ ಇದು ಗೌಣರಿ, ಇದು ಕ್ಯಾಶುವಲ್ ಅಂತೀವಿ ನೋಡಿ ನಮ್ಮ ಆಂಗ್ಲ ಭಾಷೆಯಲ್ಲಿ ಪ್ರಯೋಗ ಮಾಡಿ, ಇಟ್ಸ್ ಜಸ್ಟ್ ಎ ಕ್ಯಾಶುವಲ್ ಸ್ಟೇಟ್ಮೆಂಟ್ ಅಂತ ನೋಡಿ. ಅದು ಗೌಣ, ಇದು ಗೌಣ ಅಂದರೆ ಗುಣ, ಏನೋ ಒಂದು ಗುಣ ಹೇಳಲಿಕ್ಕೆ, ಒಂದು ಕ್ವಾಲಿಟಿ ಹೇಳಕ್ಕೆ ಹೇಳುವಂಥದ್ದು. ಗೌಣ ಒಂದು ಗುಣವಾಚಕ, ಗುಣವನ್ನು ಒಂದು ಕ್ವಾಲಿಟಿ ಹೇಳೋದಕ್ಕಾಗಿ ಜಸ್ಟ್ ಜಸ್ಟ್ ಲೈಕ್ ದಟ್ ಹೇಳೋದು ನೀವು ನೋಡ್ರಿ, ಅದಕ್ಕೆ ಗೌಣ ಅಂತ ಕರೀತಾರೆ. ಜಸ್ಟ್ ಲೈಕ್ ದಟ್ ಕ್ಯಾಶುವಲ್ ಆಗಿ ಹೇಳುವುದು ಗೌಣ ಶಬ್ದ. ಮುಖ್ಯ ಶಬ್ದ, ಓ ಇಸ್ ನಾಟ್ ಜಸ್ಟ್ ಲೈಕ್ ದಟ್, ಇದು ಅತಿ ಮುಖ್ಯವಾದದ್ದು, ಮುಖ್ಯತ್ವವನ್ನು ವೆರಿ ವೆರಿ ಇಂಪಾರ್ಟೆಂಟ್, ಅತ್ಯಂತ ಮುಖ್ಯ, ಇದಕ್ಕಿಂತಲೂ ಮುಖ್ಯವಾದದ್ದು ಇನ್ನೊಂದು ಇಲ್ಲ ಅಂತ ಹೇಳುವಂಥದ್ದು ಯಾವುದಿದೆ ಅದು ಮುಖ್ಯ. ಆಪೋಸಿಟ್ ಆಫ್ ಗೌಣ, ಕಂಪ್ಲೀಟ್ಲಿ ಡಿಫ್ರೆಂಟ್. ಆದ್ದರಿಂದ ಗೌಣ ಶಬ್ದಗಳು ಕಾಂಟೆಕ್ಚುಲ ತಗೋಬೇಕು ನಾವು. ಗೌಣ ಅನ್ನೋದು ಈ ಕಾಂಟೆಕ್ಸ್ಟ್ನಲ್ಲಿ ಗೌಣ ಮುಖ್ಯದಲ್ಲಿ ಗೌಣವಲ್ಲ ಮುಖ್ಯ. ಇನ್ನೊಂದು ಕಾಂಟೆಕ್ಸ್ಟ್ನಲ್ಲಿ ಗೌಣ ಅಂತ ಹೇಳುವಾಗ ಗುಣವಾಚಕ, ಗೌಣ ಯಾನಿ ನಾಮಾಣಿ ಗೌಣಾಣಿ ವಿಖ್ಯಾತಾನಿ ಮಹಾತ್ಮನಃ ಅಂತ ಹೇಳಿದಾಗ ಅಲ್ಲಿ ಕ್ಯಾಶುವಲ್ ಅಂತ ಅರ್ಥ ಅಲ್ಲ. ಅಲ್ಲಿ ಗೌಣಾನಿ ಗುಣವಾಚಕಗಳು, ಭಗವಂತ ಗುಣವನ್ನು ವರ್ಣನೆ ಮಾಡುವುದು. ಆದ್ದರಿಂದ ಈ ಶಬ್ದಗಳಿದೆ ನೋಡ್ರಿ, ಬಹಳ ಕೇರ್ಫುಲ್ ಆಗಿರಬೇಕು. ಒಂದೇ ಶಬ್ದ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ. ಯಾವ ಅರ್ಥವನ್ನು ನಾವು ಒಂದು ಸಂದರ್ಭದಲ್ಲಿ ತಗೊಳ್ತೀವೋ ಅದೇ ಅರ್ಥವನ್ನು ಎಲ್ಲ ಸಂದರ್ಭಗಳಲ್ಲಿ ತಗೊಂಡ್ರೆ ಡೇಂಜರ್. ಆದ್ದರಿಂದ ಗೌಣ ಭಗವಂತನಿಗೆ ಈ ಶಬ್ದಗಳು ಗೌಣವಾಗಿದೆ ಅಂತ ಪಾಸಿಟಿವ್ ಹೇಳಿದಾಗ ಅದು ಗುಣವಾಚಕತ್ವ, ಅವನ ಗುಣವನ್ನು ವರ್ಣನೆ ಮಾಡುತ್ತೆ ಅಂತ ಪಾಸಿಟಿವ್ ಮೀನಿಂಗ್ ತಗೋಬೇಕು. ಇದು ಗೌಣವ ಅಂದ್ರೆ ಮಿಕ್ಕ ವಿಷಯಗಳಲ್ಲಿ ಇದು ಗೌಣ, ಕ್ಯಾಶುವಲ್ ಆಗಿ ಹೇಳೋದು ಅಂತ ಹೇಳುವಾಗ ಅದು ಅನಿಂಪಾರ್ಟೆಂಟ್. ಗೌಣ ಅಂದ್ರೆ ಅನಿಂಪಾರ್ಟೆಂಟ್ ಅನ್ನುವ ಅರ್ಥದಲ್ಲಿ ಗೌಣ. ಸೊ ಗೌಣ ಶಬ್ದ ಕ್ಯಾಶುವಲ್ ಅನಿಂಪಾರ್ಟೆಂಟ್ ಅನ್ನುವ ಅರ್ಥವೂ ಇದೆ, ಗುಣವಾಚಕ ಗುಣವನ್ನು ವರ್ಣನೆ ಮಾಡುವುದು ಅನ್ನುವ ಅರ್ಥವೂ ಇದೆ. ಯಾವ ಯಾವ ಸಂದರ್ಭದಲ್ಲಿ ಯಾವ ಅರ್ಥ ತಗೋಬೇಕೋ ಆ ಅರ್ಥವನ್ನು ಮಾತ್ರ ತಗೋಬೇಕು. ಆದ್ದರಿಂದ ಗೌಣ ಅಂದರೆ ಯಾವಾಗಲೂ ಪಾಸಿಟಿವ್ ಮೀನಿಂಗ್, ಯಾವಾಗಲೂ ನೆಗೆಟಿವ್ ಮೀನಿಂಗ್ ಬರುತ್ತೆ ಅಂತ ಅನ್ಕೋಬೇಡಿ. ಕಾಂಟೆಕ್ಚುವಲ್ ಆಗಿ ನಾವು ತಗೋಬೇಕು. ಒಂದೊಂದು ಸಂದರ್ಭದಲ್ಲಿ ಒಂದೇ ಶಬ್ದ ಪಾಸಿಟಿವ್ ಮೀನಿಂಗ್ ಕೊಡ್ಬೋದು, ನೆಗೆಟಿವ್ ಮೀನಿಂಗ್ ಕೊಡ್ಬೋದು ಬೇರೆ ಬೇರೆ ಕಾಂಟೆಕ್ಸ್ಟ್ನಲ್ಲಿ. ಆದ್ದರಿಂದ ನಾವು ಸಂದರ್ಭ ಉಚಿತವಾಗಿ ಅವುಗಳನ್ನು ನೋಡಬೇಕು. ಆದ್ದರಿಂದ ಈ ವಿಧವಾಗಿ ಮುಖ್ಯ ಅಮುಖ್ಯಗಳ ಮಧ್ಯಗಳಲ್ಲಿ ಮುಖ್ಯವನ್ನು ಆರಿಸಿಕೊಳ್ಳುವಾಗ ಭಗವಂತನನ್ನು ನಾವು ಅಕ್ಷರ ಅಂತ ವ್ಯವಹಾರ ಮಾಡುವುದು, ಅವನೇ ಮುಖ್ಯ ಅಂತ ಹೇಳುವುದಕ್ಕಾಗಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ವಿಧವಾಗಿ ಕ್ಷೇತ್ರಜ್ಞೋಕ್ಷಯೇವಚ ಅಂತ ಹೇಳಿದ್ದಾರೆ. ತಥಾ ಅಕ್ಷರಾತ್ ವಿವಿಧ ಸೌಮ್ಯಭಾವಾ ಪ್ರದಾಯಂತೆ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೇ ಗಾರ್ಗಿ ಅಂಥೇಳಿ, ಅಕ್ಷರಾತ್ ಅಂಥೇಳಿ ಭಗವಂತ ಅಕ್ಷರ ಶಬ್ದ ವಾಚ್ಯನಾದ ಭಗವಂತನಿಂದ ಎಲ್ಲವೂ ಉಂಟಾಗತ್ತೆ, ಈ ಸಮಸ್ತ ಸೃಷ್ಟಿಯು ಅವನಿಂದಲೇ ಹೊರಟಿದೆ ಅಂತ ಈ ವಿಧವಾಗಿ ಪ್ರಯೋಗ ಮಾಡಿದಾಗ ಅಕ್ಷರನಾದ ಭಗವಂತ ಅಕ್ಷರನಿಂದ ಬಂತು ಎಲ್ಲವೂ, ಅಂದರೆ ಅಕ್ಷರವಾದ ಜಡದಿಂದ ಎಲ್ಲವೂ ಬಂತು ಅಂತ ಅರ್ಥ ಅಲ್ಲ. ಅಕ್ಷರವಾದ ಜಡವನ್ನು ಉಪಯೋಗಿಸಿಕೊಂಡು ಅಕ್ಷರನಾದ ಪರಮಾತ್ಮನಿಂದ ಅಕ್ಷರ ಆದ ಲಕ್ಷ್ಮೀದೇವಿಯು ಆ ಭಗವಂತನ ಆಜ್ಞೆಯನ್ನು ಪರಿಪಾಲಿಸುತ್ತಾ ಮೂರು ವಿಧವಾದ ಅಕ್ಷರಗಳು ಸೇರಿ ಕಾರ್ಯವನ್ನು ನಡೆಯುತ್ತೆ. ಈ ಪ್ರಪಂಚ ನಡೆಯಬೇಕೆಂದರೆ ಅಕ್ಷರವಾದ ಜಡ ಪ್ರಕೃತಿ ಬೇಕು. ಅಕ್ಷರರಾದ ಲಕ್ಷ್ಮೀದೇವಿ ಅಭಿಮಾನಿತ್ವೇನ ಅಲ್ಲಿ ನೆಲೆಸಿರ್ತಾಳೆ. ಅಕ್ಷರನಾದ ಪರಮಾತ್ಮನು ಅವನು ಉಪಾದಾನ ಕಾರಣವಾಗದೆ ಕೇವಲ ನಿಮಿತ್ತ ಕಾರಣ ಮಾತ್ರವೇ ಆಗಿ ಎಲ್ಲವನ್ನು ಮಾಡ್ತಾನೆ. ಆದ್ದರಿಂದ ಈ ವಿಧವಾಗಿ ಈ ಅಕ್ಷರ ಶಬ್ದ ಪರಮಾತ್ಮನನ್ನು ವರ್ಣನೆ ಮಾಡುತ್ತೆ ಅಂಥೇಳಿ. ಇಲ್ಲಿ ಈ ಏವಾಚ ಅಕ್ಷರ ಭಗವಂತನನ್ನು ಹೇಳುವಾಗ ಕೆಲವು ಶಾಸ್ತ್ರಗಳಲ್ಲಿ ಬರುವ ವಿಷಯಗಳನ್ನು ಇಲ್ಲಿ ಪ್ರಸ್ತಾವ ಮಾಡಿದ್ದಾರೆ, ಅವುಗಳನ್ನು ನೋಡೋಣ. ಉದಾಹರಣೆಗೆ, ಯಥಾ ಊರ್ಣನಾಭಿ ಸುಜತೆ ಗೃಹಣತೆ ಚ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶ ಲೋಮಾನಿ ತಥಾ ಅಕ್ಷರಾತ್ ಸಂಭವತಿ ಇಹ ವಿಶ್ವಂ ಅಂತ ಹೇಳಿ ಈ ಉಪನಿಷತ್ ವಾಕ್ಯದಲ್ಲಿ ಅಕ್ಷರ ನಾಮ ಇರುವ ಪರಮಾತ್ಮನಿಂದ ಜಗತ್ತು ಉತ್ಪತ್ತಿ ಆಗತಾ ಇದೆ ಅಂತ ಹೇಳ್ತಾ ಅವನು ಪರಿಣಾಮಿಕಾರ ನೋಡ್ರಿ ಉಪಾದಾನ ಪರಿಣಾಮಿಕಾರಣ ಅಂತ ಪರಿಣಾಮಿಕಾರಣ ಉಪಾದಾನ ಅವನು ಪರಿಣಾಮವನ್ನು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಪರಿಣಾಮ ಬಂದು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಜೇಡರ ಹುಳು, ಜೇಡರ ಹುಳು ಅಂದರೆ ಸ್ಪೈಡರ್ ಅಂತ ನೋಡ್ರಿ, ಸ್ಪೈಡರ್ಗೆ ಊರ್ಣನಾಭಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಜೇಡರ ಹುಳ ಸ್ಪೈಡರ್ ಅಂತ ಕರೆಯುವಂಥದ್ದು. ಅದು ಏನು ಮಾಡುತ್ತೆ ನಿಮಗೆಲ್ಲ ಗೊತ್ತಾದಂತೆ, ಅದೊಂದು ತಾನು ನೆಟ್ ಥರ ಅದು ಮಾಡಬೇಕು, ವೆಬ್ ಮಾಡಬೇಕಂತ, ಸ್ಪೈಡರ್ ವೆಬ್ ಮಾಡುವಾಗ ಅದು ತನ್ನ ಬಾಯಿಯಿಂದ ಒಂದು ಇದನ್ನು ಹೊರಗೆ ಹಾಕತ್ತೆ, ಆ ಬಾಯಿಯಿಂದ ಬಂದದ್ದ ಮೂಲಕವಾಗಿಯೇ ಅದನ್ನು ನಿರ್ಮಾಣ ಮಾಡುತ್ತೆ ಮತ್ತು ಅದನ್ನು ಒಳಗೆ ಎಳ್ಕೊಂಡು ಬಿಡುತ್ತೆ. ಆದ್ದರಿಂದ ಅದು ಟ್ರಾನ್ಸ್ಫಾರ್ಮೇಷನ್ ಬಂತಲ್ಲವ, ಪರಮಾತ್ಮ ಜೇಡರ ಹುಳದಂತೆ ಅಂತ ಹೇಳಿದಾಗ ಅವನಲ್ಲಿ ವಿಕಾರ ಹೇಳಿದಂತಾಗತ್ತೆ. ಈ ಉದಾಹರಣೆ ಕೊಡುವುದರ ಮೂಲಕವಾಗಿ ಭಗವಂತ ಅವನು ಪರಿಣಾಮ ರೂಪಿ ಅಂದರೆ ಉಪಾದಾನ ಕಾರಣ ಅಂದರೆ ಮೆಟೀರಿಯಲ್ ಕಾಸ್ ಕೂಡ ಆಗಿ ಅವನೇ ತನ್ನನ್ನು ತಾನೇ ಪರಿಣಾಮಗೊಳಿಸಿಕೊಂಡು ತನ್ನನ್ನು ತಾನೇ ಸೃಷ್ಟಿ ಮಾಡಿಸ್ತಾನೆ, ಈ ಪ್ರಪಂಚ ರೂಪದಲ್ಲಿ ಮಾಡ್ತಾನೆ ಅಂತ ಹೇಳಿದ್ದಾರಲ್ಲವಾ ಅಂತ ಪೂರ್ವಪಕ್ಷ ಹೇಳಿದರೆ, ಇಲ್ಲ ನಿಜವಾಗಿ ಜೇಡರ ಹುಳ ಅದೇ ತಾನೇ ಆ ವೆಬ್ ಆಗಿ ಬರೋದಿಲ್ಲ, ಆ ನೂಲು ನೂಲಿನ ರೂಪದಲ್ಲಿ ಬರೋದು ಯಾವುದು ಅಂದರೆ ಅದು ತಿಂದ ಆಹಾರ, ಅದರ ಒಳಗಿರುವ ಯಾವುದು ಎಕ್ಸ್ಟರ್ನಲ್ ಸಬ್ಸ್ಟೆನ್ಸ್ ತಗೊಳ್ತೋ ಅದರ ಮೂಲಕವಾಗಿಯೇ ಅದು ನೂಲನ್ನು ಮಾಡುತ್ತೆ ಹೊರತು ತಾನೇ ನೂಲಾಗಿ ಪರಿಣಾಮ ಹೊಂದೋದಿಲ್ಲ. ಜೇಡರ ಹುಳ ಇಟ್ ಸೆಲ್ಫ್ ವಿಲ್ ನಾಟ್ ಟ್ರಾನ್ಸ್ಫಾರ್ಮ್ ಇಂಟು ದ ಸ್ಪೈಡರ್ ವೆಬ್. ಆದ್ದರಿಂದ ಈ ವಿಧವಾಗಿ ಅದು ತಾನೇ ಪರಿಣಾಮಿ ಆಗೋದು ಅಂದರೆ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಈ ದೃಷ್ಟಾಂತ ಹೇಳುವುದರ ಮೂಲಕವಾಗಿ ಲಿಮಿಟೆಡ್ ಆಗ ಅಫ್ಕೋರ್ಸ್ ಪೂರ್ಣವಾಗಿಲ್ಲ, ಯಾಕಂದರೆ ಜೇಡರ ಹುಳ ಏನು ಅಲ್ಪ ಆಯುಷ್ ಇರುವಂಥದ್ದು. ಸೊ ಉದಾಹರಣೆ ಕೊಡೋದು ಯಾಕೆ ಅಂದರೆ ಅದು ತನ್ನ ಒಳಗಿಂದ ಒಂದು ಪದಾರ್ಥವನ್ನು ಹಾಕಿ ಆ ನೆಟ್ ಮಾಡುತ್ತೆ ಮತ್ತು ತಾನೇ ಅದನ್ನು ನುಂಗಿಬಿಡುತ್ತೆ. ಇಟ್ ವಿಲ್ ಈಟ್ ಇಟ್ ಸೆಲ್ಫ್ ಆ್ಯಂಡ್ ಅಗೈನ್ ಕ್ರಿಯೇಟ್ ಅನದರ್ ಒನ್. ಹೀಗೆ ಪರಮಾತ್ಮ ತನ್ನ ಒಳಗೆ ಎಲ್ಲವನ್ನು ಎಳ್ಕೊಳ್ತಾನೆ ಮತ್ತು ಹೊರಗೆ ಹಾಕ್ತಾನೆ, ಸೃಷ್ಟಿ ಮಾಡ್ತಾನೆ. ಹೀಗೆ ಅದರ ರೀತಿಯಲ್ಲಿ ಸಿಮಿಲರ್ ಟು ದಟ್, ಎಕ್ಸಾಕ್ಟ್ ಹಾಗೆ ಅಲ್ಲ, ಲಿಟ್ಲ್ ಸಿಮಿಲರ್ ಟು ದಟ್, ಆ ರೀತಿಯಲ್ಲಿ ಭಗವಂತ ಸೃಷ್ಟಿ ಮಾಡ್ತಾನಂತೆ ಹೇಳುವುದರ ಮೂಲಕವಾಗಿ ಅವನು ಉಪಾದಾನ ಕಾರಣವಲ್ಲ, ಕೇವಲ ನಿಮಿತ್ತ ಕಾರಣ ಅನ್ನುವುದೇ ಆ ಉದಾಹರಣೆ ಅದನ್ನೇ ತಿಳಿಸಿಕೊಡುತ್ತೆ. ಆದ್ದರಿಂದ ಅದೇ ವಿಧವಾಗಿ ಪೃಥ್ವಿ ಭೂಮಿಯಲ್ಲಿ ಔಷಧಿಗಳು ಹುಟ್ಟು ಬರುವುದಾಗಲಿ, ಈ ವಿಧವಾದ ಕೇಶ ಲೋಮಗಳು ಶರೀರಗಳು ಇವೆಲ್ಲ ಬರುವುದಾಗಲಿ, ಇವೆಲ್ಲವೂ ಕೂಡ ಭಗವಂತ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಅವನು ಮಾಡ್ತಾನೆ. ಅವನೇ ಅದರ ಆ ಎಲ್ಲ ರೂಪಗಳಲ್ಲಿಯೂ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ ಅನ್ನುವ ವೃತ್ತಾಂತ ಕೂಡ ಕೇಶಲೋಮ ದೃಷ್ಟಾಂತ ಅದೇ ಇದನ್ನು ಹೇಳುತ್ತೆ. ಕೇಶ ಅಂದರೆ ಕೂದಲುಗಳು, ತಲೆ ಮೇಲೆ ಇರುವ ಕೂದಲಿಗೆ ಕೇಶ ಅಂತ ಕರೀತಾರೆ, ಮೈ ಮೇಲಿರುವ ಕೂದಲಿಗೆ ಲೋಮ ರೋಮ ಅಂತ ಕರೀತಾರೆ. ಹೀಗೆ ಈ ಎಲ್ಲ ವಿಧವಾದ ಕೂದಲು ಅದು ನಾವೇ ಕೂದಲಲ್ಲ, ನಾವೇ ಇವೆಲ್ಲವೂ ಅಲ್ಲ. ಸೊ ಅವೆಲ್ಲ ವಿಕಾರಗಳು, ಶರೀರದಿಂದ ಕೇಶಲೋಮಗಳು ಹುಟ್ಟು ಬರುತ್ತೆ. ಹಾಗೆ ಪರಮಾತ್ಮನಿಗೆ ಸ್ವಲ್ಪವೂ ಆಯಾಸವಿಲ್ಲದೆ ಅವನು ಎಫರ್ಟ್ಲೆಸ್ ಆಗಿ ಮಾಡ್ತಾನೆ, ಅನಾಯಾಸವಾಗಿ ಮಾಡ್ತಾನೆ ಅನ್ನೋದಕ್ಕೆ ಉದಾಹರಣೆಗಳು ಕೊಡ್ತಾರೆ ಅಷ್ಟೇ ಹೊರತು ಇವು ಯಾವುದು ಕೂಡ ಅವನು ಉಪಾದಾನ ಕಾರಣ ಅಂತ ಹೇಳುವಂತಹ ಉದಾಹರಣೆಗಳು ಅಲ್ಲ ಅನ್ನೋದು ಒಂದು ಇಂಪಾರ್ಟೆಂಟು. ಸೊ ಇನ್ನು ಈ ವಿಧವಾಗಿ ಬೇರೆ ಬೇರೆ ಉತ್ತರಗಳು ಕೂಡ ಅಕ್ಷರನಾಮ ಅದು ತಗೊಂಡಾಗ ಏವಾಚ ಅಕ್ಷರ ಏವಚ ಅಂತ ಹೇಳುವಾಗ ಶಂಕರ ಭಾಷೆಯಲ್ಲಿ ಕ್ಷೇತ್ರಜ್ಞ ಅಂತ ಜೀವನಿಗೆ, ಅಕ್ಷರ ಅಂತ ಪರಮಾತ್ಮನಿಗೆ ಇಬ್ಬರೂ ಅಕ್ಷರರೇ ಆಗಿದ್ದಾರೆ. ಆದ್ದರಿಂದ ಪಾರಮಾರ್ಥಿಕದಲ್ಲಿ ಇಬ್ಬರು ಒಂದೇ ಆಗಿದ್ದಾರೆ, ಇಬ್ಬರು ಅಕ್ಷರಗಳು. ವ್ಯವಹಾರಿಕದಲ್ಲಿ ಇಬ್ಬರು ಬೇರೆ ಬೇರೆಯೇ ಇರ್ತಾರೆ. ಸೊ ಅದರಿಂದ ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯ ಅಂತೇಳಿ ಹೀಗೆ ವಾದ ಮಾಡಿದಾಗ ಅದಕ್ಕೆ ಹೇಳುವಂತಹ ಮಾತೇನಂದರೆ ಅಲ್ಲಿ ಹೇಳ್ತಾರೆ ಅನ್ನಮನ್ನಾದ ಏವಚ ಅನ್ನುವ ಏವಚ ಅಂತ ಹೇಳಿದರೆ ಅಭೇದ ಅಂತ ಅರ್ಥ ಅಲ್ಲ, ಅದೇ ಇದು ಅಂತ. ಅನ್ನಮನ್ನಾದ ಏವಚ ಅಂತ ಹೇಳುವಾಗ ಅನ್ನ ಭಗವಂತ ಆಗಿದ್ದಾನೆ, ಅನ್ನಾದ ಭಗವಂತ ಆಗಿದ್ದಾನೆ ಅಂತ ಹೇಳಿ ಹೇಳುವಂಥದ್ದಲ್ಲ. ಇಲ್ಲಿ ಕೂಡ ಏವಚ ಅಂತ ಹೇಳಿದರೆ ಅದರ ಅರ್ಥ ಪ್ರಧಾನ ಅಪ್ರಧಾನ ಅನ್ನುವ ಅರ್ಥದಲ್ಲಿಯೇ ನಾವು ಚಕಾರ ಸಮುಚ್ಚಯ ಹೇಳೋದು ಇವೆಲ್ಲವೂ ಪ್ರಯೋಗ ಮಾಡಿದ್ದಾರೆ ಅಷ್ಟೇ ಹೊರತು ಇದು ಅಭೇದವನ್ನು ಹೇಳುವುದಕ್ಕಾಗಿಯಾಗಿಯೂ, ಭೇದ ಅಭೇದ ಅಂದರೆ ಒಂದು ಭೇದ ಇನ್ನೊಂದು ಅಭೇದ, ಒಂದು ಭೇದಾಭೇದ ಅಂತ ಇನ್ನೊಂದಿದೆ, ಅಟ್ ದ ಸೇಮ್ ಟೈಮ್ ಡಿಫರೆನ್ಸ್ ಅಂಡ್ ನಾನ್ ಡಿಫರೆನ್ಸ್ ಅಂತೇಳಿ. ಅಂಥದ್ದು ಕೂಡ ಅಲ್ಲ, ಇದು ಪೂರ್ಣ ಭೇದ, ಜೀವ ಪರಮಾತ್ಮ ಪೂರ್ತಿ ಭೇದ, ಭೇದಾಭೇದವೂ ಇಲ್ಲ ಅಭೇದವೂ ಇಲ್ಲ, ಹೀಗೆ ಭೇದವೇ ಇರುವಂಥದ್ದಾಗಿದೆ ಅಂಥೇಳಿ ಹೀಗೆ ಈ ವಿಷ್ಣು ಸಹಸ್ರನಾಮದಲ್ಲಿರುವ ಶಬ್ದಗಳು ಸಹಿತ ಜೀವಾತ್ಮ ಪರಮಾತ್ಮ ಅವರ ಭೇದವನ್ನೇ ತಿಳಿಸಿಕೊಳ್ಳುವಂತಹ ಶಬ್ದಗಳಾಗಿದೆ ಅನ್ನೋದನ್ನು ಎಂಫಸೈಸ್ ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಸೊ ಪ್ರಶ್ನೆಗಳೇನಿದ್ರೆ ಕೇಳ್ಬೋದು. ಶ್ರೀಕೃಷ್ಣ ಅರ್ಪಣ ವಸ್ತು ಹರೇಶ್.